हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्म विद्यागुरुन् मम ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नुमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं देवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येवा शमतो बिम्बसन्निधौ चिन्तामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ಮುಂದೆ ವಾದಿರಾಜರು ಬೃಂದಾವನದ ವರ್ಣನವನ್ನು ಮಾಡ್ತಾ ಬರ್ತಾರೆ. ಗ್ರೀಷ್ಮ ಋತುವಿನಲ್ಲಿ ಸುಶೀತಲ ಕೃಷ್ಣ ಪದಾಬ್ಜ ಯುಗ್ಮ ಮಿತಸ್ಪೃಶತ್ಯುಜ್ವಲ ಕಾನನಾಗ್ನಿ ತತಸ್ಸಮುತ್ಥಾಪಯತಿ ಸ್ಮವಾಯುರಯಂ ಸ್ವಭಾವ ಖಲು ಚಂಚಲಾನಾಂ. ಇಲ್ಲಿ ಹೇಳ್ತಾ ಇದ್ದಾರೆ ವಾಯು ಈ ವೃಂದಾವನದಲ್ಲಿ ಹೇಗಿದೆ. ಸುಶೀತಲಹ ಕೃಷ್ಣ ಪದಾಬ್ಜ ಯುಗ್ಮಿತ ಸ್ಪೃಶತಿ ಇತಃ ಕೃಷ್ಣ ಪದಾಬ್ಜ ಯುಗ್ಮಂ ಸ್ಪೃಶತಿ. ಒಂದು ಕಡೆ ಕೃಷ್ಣನ ಪಾದವನ್ನು ತಂಪಾಗಿ ಸ್ಪರ್ಶ ಮಾಡುತ್ತೆ. ಉಜ್ವಲ ಕಾನನಾಗ್ನಿಂ ತತ ಸಮುತ್ಥಾಪಯತಿ ಸ್ಮವಾಯು. ಇನ್ನೊಂದು ಕಡೆ ವಿಶೇಷವಾಗಿ ಜ್ವಲಿಸುವಂಥ ಕಾಡುಗಿಚ್ಚನ್ನು ಮೇಲಕ್ಕೆಬ್ಬಿಸುತ್ತೆ. ಹೌದೌದು, ಯಾಕೆಂದರೆ ಇದು ಚಂಚಲ ಮನಸ್ಕರ ಸ್ವಭಾವ ಎಂಥವುದು ಅಂತ ಹೇಳ್ತಾರೆ. ಅಯಂ ಸ್ವಭಾವ ಕಲು ಚಂಚಲಾನಂ. ಇಲ್ಲಿ ಹೇಳ್ತಾ ಇದ್ದಾರೆ ಚಂಚಲರು ಹೇಗಿರ್ತಾರೆ. ಸಾಮಾನ್ಯ ಅಂದ್ರೆ ವಾಯು ಒಂದು ಜಡವಾದ ವಾಯುವಿನ ಕುರಿತು ಹೇಳ್ತಾ ಇದ್ದಾರೆ. ಇಲ್ಲಿ ಇಲ್ಲಿ ಹೇಳ್ತಾರೆ ಚಂಚಲಾನಾಂ ಅಸ್ಥಿರಾಣಾಂ ಅಯಂ ಸುಜನ ಸಮೀಪೆ ಸೌಜನ್ಯಂ ದುರ್ಜನ ಸಮೀಪೆ ದೌರ್ಜನ್ಯಂ ಇತಿ ಅನೇಕ ಪ್ರಕಾರ ಸ್ವಭಾವ ಖಲು. ಅದಕ್ಕೆ ಹೇಳ್ತಾ ಇದ್ದಾರೆ ವಾಯುದೇವರ ಒಂದು ಚರ್ಯ ಹೇಗೆ ಅಂದರೆ ದೇವರ ಹತ್ತಿರ ವಿನಯದಿಂದ ತಂಪಾಗಿ ಬೀಸೋದು, ದುರ್ಜನರನ್ನು ಸುಟ್ಟಾಕಲಿಕ್ಕೆ ಅಗ್ನಿಯನ್ನು ಎಬ್ಬಿಸೋದು. ಇದು ಚಂಚಲವಾದ ವಾಯುದೇವರ ಚಂಚಲ ಅಂದರೆ ಯಾವ ರೀತಿ ಚಂಚಲ ಅಂದರೆ ಬರೀ ಚಂಚಲ ಅಲ್ಲ, ಭಗವಂತನ ಗುಣಚಿಂತನೆಯಿಂದ ಚಂಚಲರಾದ ಮಹಾನುಭಾವರ ಸ್ವಭಾವ. ಹೇಗೆ ಸಜ್ಜನರಿಗೆ ಒಳ್ಳೆಯದು ಮಾಡೋದು, ದುರ್ಜನರಿಗೆ ಕೆಟ್ಟದ್ದು ಮಾಡೋದು, ಎಲ್ಲರಿಗೂ ಒಂದೇ ಮಾಡುವುದು ಅಂತಿಲ್ಲ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಪ್ರಿಯಾಸ್ತನಾಖ್ಯಾನ್ ಪರಿರಭ್ಯ ಕುಂಭಾನ್ ಸುಧಾಂ ತದೀಯಾಧರ ಜಾಂ ಪಿಬಂತ ವಿಂದಂತ್ಯಹೋ ನಾಗರಿಕಾನ ತಾಪಂ ನವಾ ಪಿಪಾಸಾಂ ಗಿರಿಕುಂಜವಾಸಾಹ. ನಗರವಾಸಿಗಳು ಪೊದೆಗಳಲ್ಲಿ ಬೆಟ್ಟದ ನಾನಾ ರೀತಿ ಸ್ಥಳಗಳಲ್ಲಿದ್ದುಕೊಂಡು ತಮ್ಮ ತಮ್ಮ ಸಖಿಯರಿಂದ ಕೂಡಿಕೊಂಡು ತಾಪ ಆಗಲಿ ಬಾಯಾರಿಕೆ ಆಗಲಿ ಒಂದೇ ಇಲ್ಲ. ಅಂದರೆ ಅವರಿಗೆ ನಾನಾ ರೀತಿಯಾಗಿರ್ತಕ್ಕಂಥ ತಾಪ ಪರಿಹಾರಕ ವಸ್ತುಗಳು ಸಿಗ್ತಾ ಇತ್ತು ಎಂಬುದನ್ನು ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ನಂತರ ಜಹಾರ ಕೃಷ್ಣಸ್ತಪನೋತ್ಥ ತಾಪಂ ಮುಖೇಂದುನಾ ದೃಷ್ಟಿಪಥಂ ಗತೇನ ಸುಧಾರ್ದ್ರ ಭಿಕ್ಷಾಮಯ ವೃಷ್ಟಿಭಿಶ್ಚ ಪ್ರಚೋಕಸಾಂ ಕಾನನ ವಾಸಿನಾಂ ಚ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ ಕೃಷ್ಣ ಆ ಬೇಸಿಗೆ ಕಾಲದಲ್ಲಿ ತನ್ನವರ ನೋವನ್ನು ಹೇಗೆ ಪರಿಹಾರ ಮಾಡಿದ ಹೇಳ್ತಾರೆ. ಜಹಾರ ಕೃಷ್ಣ, ಕೃಷ್ಣ ಆ ವಿಶೇಷವಾಗಿರ್ತಕ್ಕಂಥ ತಪನೋತ್ತ ತಾಪಂ, ತಪನ ಅಂದರೆ ಸೂರ್ಯ, ಸೂರ್ಯನಿಂದ ಬಂದಿರತಕ್ಕಂಥ ತಾಪವನ್ನು ಜಹಾರ ತೆಗೆದುಬಿಟ್ಟನಂತೆ. ಹೇಗೆ ತೆಗೆದ ಪರಿಹಾರ ಮಾಡಿದ ಅಂದರೆ ಮುಖೇಂದುನ ದುಷ್ಟಿಪಥಂ ಗತೇನ. ವಿಶೇಷವಾಗಿ ಕೃಷ್ಣನ ದರ್ಶನ, ಎಲ್ಲರೂ ಕೃಷ್ಣನ ನೋಡ್ತಾ ಇದ್ರಂತೆ. ಆ ನೋಡೋದರಿಂದ ಅವರಿಗೆಲ್ಲ ವಿಶೇಷವಾಗಿ ತಾಪವೇ ಆಗಲಿಲ್ಲ. ಇಲ್ಲಿ ಅವರು ಕೃಷ್ಣನ ನೋಡೋದು, ಕೃಷ್ಣ ಅವರನ್ನು ನೋಡೋದು, ಇದೆ ಕೃಷ್ಣನ ಮುಖವನ್ನು ಅವರು ನೋಡ್ತಾ ಇದ್ರು, ಅವರನ್ನ ಕೃಷ್ಣ ತನ್ನ ಕಣ್ಣಿಂದ ನೋಡುತ್ತಿದ್ದ. ಸುಧಾರ್ಧ್ರ ಭಿಕ್ಷಾಮಯ ವೃಷ್ಟಿಭಿಶ್ಚ, ವಿಶೇಷವಾಗಿರತಕ್ಕಂಥ ತನ್ನ ನೋಟದಿಂದ ಆರ್ದ್ರ ಭಿಕ್ಷಾಮಯ ಅಂದರೆ ತನ್ನ ಅಮೃತ ತುಂಬಿದ ನೋಟದಿಂದ, ಆ ನೋಟದಲ್ಲಿ ಅಮೃತವನ್ನು ತುಂಬಿ ಅವರ ಮೇಲೆ ಹರಿಸಿ ಅವರ ತಾಪವನ್ನೆಲ್ಲ ಪರಿಹಾರ ಮಾಡಿದ. ಇದು ಅನೇಕ ಕಡೆ ಭಾಗವತದಲ್ಲಿ ಬರ್ತದೆ, ಅದನ್ನು ಹೇಳ್ತಾ ಇದ್ದಾರೆ. ಕೃಷ್ಣ ಎಲ್ಲ ಈ ಕಾಲಿಯ ಉಡುವಿನ ನೀರನ್ನು ಕುಡಿದು ಸತ್ತು ಹೋದರೆ ಗೋಪರು ಆಕಳುಗಳು ಎಲ್ಲರೂ ಈಕ್ಷಯ ಕರುಣಾಮೃತ ವರ್ಷಣ್ಯ, ಕರುಣಾಮೃತ ವೃಷ್ಟಿಯನ್ನು ಸುರಿಸುವ ತನ್ನ ನೋಟದಿಂದ ಭಗವಂತ ಸ್ವನಾಥಾನ್ ಸಮಜೀ ಜನತೆ, ವಿಶೇಷವಾಗಿ ತಾನು ತನ್ನ ಭಕ್ತರನ್ನು ರಕ್ಷಣೆ ಮಾಡಿದ. ಸಮಜೀವಯತ್ ಅಂತಲೂ ಹೇಳ್ತಾರೆ ವಿಶೇಷವಾಗಿ. ಆ ರೀತಿಯಲ್ಲಿ ಕೃಷ್ಣ ತನ್ನ ಮುಖ ದರ್ಶನದಿಂದ ಅವರಿಗೆ ತಾಪವನ್ನು ಪರಿಹಾರ ಮಾಡಿದ, ತನ್ನ ನೋಟದಿಂದಲೂ ಪರಿಹಾರ ಮಾಡಿದ. ಭಗವಂತನ ದೃಷ್ಟಿ ಎಂಥದ್ದು ಅಂದರೆ ಹೇಳ್ತಾ ಇದ್ದಾರೆ, ಘೋರವಾದ ಸಂಸಾರ ತಾಪವನ್ನೇ ಪರಿಹಾರ ಮಾಡುತ್ತೆ, ಸೂರ್ಯನ ತಾಪ ಪರಿಹಾರ ಮಾಡದೇನಯ್ಯ ಅಂದರು. ಆದರೆ ನಮ್ಮಲ್ಲಿ ಲೋಪವಿದೆ. ಏನು? ದೊಡ್ಡವರು ಹೇಳಿದ ಆ ಕೃಷ್ಣ ಎಲ್ಲೋ ಇಲ್ಲ, ನಮ್ಮ ಹೃದಯದಲ್ಲೇ ಕೂತಿದ್ದಾನೆ. ನಮ್ಮ ಹೃದಯದಲ್ಲೇ ಕೂತಿರುವಂಥ ಕೃಷ್ಣ, ಅವನು ಚಂದ್ರಕೋಟಿ ಸುಶೀತಲಂ, ಕೋಟಿ ಚಂದ್ರರ ಒಂದು ಕಡೆ ಸೇರಿದರೆ ಎಷ್ಟು ತಂಪಾಗಬೇಕೋ ಅಷ್ಟು ತಂಪನ್ನು ಕೊಡಬಲ್ಲ, ಸೂರ್ಯಕೋಟಿ ಕಾಂತಿಯನ್ನು ಕೊಡಬಲ್ಲ. ಅಂಥ ಒಂದು ಅಪರೂಪದ ಶಕ್ತಿ ನಮ್ಮ ಹೃದಯದಲ್ಲಿ ಕೂತಿದೆ. ಆ ಶಕ್ತಿಯ ಶಕ್ತಿಯನ್ನು ಚಿಂತನೆ ಮಾಡಿದರೆ ನಮಗೆ ವಿಶೇಷವಾದ ಫಲಗಳು ಲಭಿಸುವುದು ಸತ್ಯ ಎಂಬುದನ್ನು ಹೇಳ್ತಾ ಬರ್ತಾ ಇದ್ದಾರೆ. ನಂತರ ನೀಲಾಂ ಕುಂಭಕ ಸಂಭವಾಮಲಭತ ಸ್ವೀಯಾಂ ಸಜಿತ್ವಾ ವೃಷಾನ್ ಶೌರಿ ಸಪ್ತ ಸಚಾಪಿ ನೀಲಮಣಿ ನಿಮ್ಮಣಿಭಿರ್ ನೀಲಾಂ ಕರೆ ತತ್ಪುರೀಂ ಧಾತೂನ್ ಸಪ್ತ ನಿಗೃಹ್ಯ ಕುಂಭಕ ಬಲಾತ್ ಶೃಂಗ ಪ್ರಹಾರೈರ್ ದ್ರವತ್ ಕುಂಭಾಭಂಗ ಯುಜೋಪರೇಪಿ ಬಹವೋ ನೀಲಾಂ ಮುಖಸ್ಯ ಪ್ರಭಾಂ. ಹಾ, ಕೃಷ್ಣ ಕುಂಭಕನ ಪುತ್ರಿ. ಕುಂಭಕ ಯಶೋದೆಯ ಸಹೋದರ. ಕುಂಭಕ ಯಶೋದೆಯ ಸೋದರ. ನೀಲಾದೇವಿ ಕುಂಭಕನ ಮಗಳಾಗಿ ಹುಟ್ಟಿದ್ದು. ಷಣ್ಮಹಿಷಿಯರೇ ಒಬ್ಬರು ನೀಲಾದೇವಿ. ಸ್ವಯಂವರ ಇಟ್ಟಿದ್ದ ಆತ. ಸ್ವಯಂವರದಲ್ಲಿ 7 ಗೂಳಿಗಳನ್ನು ಏಕಕಾಲದಲ್ಲಿ ವಿಶೇಷವಾಗಿ ನಿಗ್ರಹ ಮಾಡಬೇಕು. ಒಂದು ಗೂಳಿಯನ್ನು ಹಿಡಿಯೋದೇ ಕಷ್ಟ. 7 ಗೂಳಿಯನ್ನು ನಿಗ್ರಹ ಮಾಡಬೇಕು. ಆ ನಿಗ್ರಹ ಮಾಡಿ ಅವಳನ್ನು ವಿಶೇಷವಾಗಿ ಪತ್ನಿಯನ್ನಾಗಿ ಕೃಷ್ಣ ಪಡೆದ ಎಂಬುದು ತಾತ್ಪರ್ಯ ಇಲ್ಲಿದೆ. ಹೇಳ್ತಾ ನೀಲಾಂ ಕುಂಭಕ ಸಂಭವಾಂ ಅಲಭತ ಸ್ವೀಯಾಂ ಸಜಿತ್ವಾ ವೃಷಾನ್ ಶೌರಿಹಿ. ಆ ಶೌರಿ, ಶೌರ್ಯವೇ ಇರುತ್ತೆ, ಪೂರ್ಣ ಶೌರ್ಯ ತುಂಬಿದಂಥ ಶೌರಿ. ವೃಷಾನ್ ಜಿತ್ವ ಸಪ್ತ, 7 ಗೂಳಿಗಳನ್ನು ಗೆದ್ದು ಸ್ವೀಯಾಂ ನೀಲಾಂ ಕುಂಭಕ ಸಂಭವಾಂ ಅಲಭತ. ತನ್ನವಳೇ ಆಗಿರತಕ್ಕಂಥ ನೀಲಾದೇವಿಯನ್ನು, ಕುಂಭಕನ ಮಗಳಾಗಿ ಹುಟ್ಟಿದ ನೀಲಾದೇವಿಯನ್ನು ತಾನು ಪಡೆದ. ಸಚಾಪಿ ನೀಲಮಣಿಭಿರ್ ನೀಲಾಂ ಕರೆಯ ತತ್ಪುರೀಂ. ಹಾ, ವಿಶೇಷವಾಗಿ ಕುಂಭಕ ಆಕೆ ತಂದೆ ಏನು ಮಾಡಿದ ಅಂತ ಹೇಳ್ತಾರೆ, ಕುಂಭಕದ ಬಲದಿಂದ ಅಂದರು. ಅಂದರೆ ಏನಂತ ಅರ್ಥ ಅಂದರೆ, ಕುಂಭಕ ಅಂದರೆ ರೇಚಕ ಪೂರಕ ಕುಂಭಕ ಅಂತ. ಗಾಳಿಯನ್ನು ಬಿಡೋದು ರೇಚಕ, ಗಾಳಿಯನ್ನು ತಗೊಳ್ಳೋದು ಪೂರಕ, ಗಾಳಿಯನ್ನು ಹಿಡಿದಿರೋದೇ ಕುಂಭಕ. ಈ ದೊಡ್ಡ ಸಬ್ಜೆಕ್ಟು, ಅದನ್ನು ಚಿಕ್ಕದಾಗಿ ಹೇಳಿಬಿಡ್ತಾ ಇದ್ದಾರೆ. ರಹಸ್ಯವನ್ನು ಹೇಳ್ತಾ ಇದ್ದಾರೆ, ಪ್ರಾಣಾಯಾಮದ ರಹಸ್ಯವನ್ನು ಹೇಳ್ತಾ ಇದ್ದಾರೆ. ಆ ಹೇಳ್ತಾ ಇದ್ದಾರೆ, ಕುಂಭಕ ಬಲಾತ್ ಧಾತೂನ್ ಸಪ್ತ ನಿಗೃಹ್ಯ ಅಂದರು. ನಮ್ಮಲ್ಲಿ 7 ಧಾತುಗಳಿವೆ, ತ್ವಕ್ ಚರ್ಮ ಮೇಧೋ ಮಾಂಸ ಮಜ್ಜ ಅಸ್ಥಿ. ಈ 7 ಧಾತುಗಳನ್ನು ನಿಗ್ರಹ ಮಾಡಿದನಂತೆ ಕುಂಭಕ. ಕೃಷ್ಣ ಕುಂಭಕನ 7 ಗೂಳಿಗಳನ್ನು ನಿಗ್ರಹ ಮಾಡಿ ನೀಲೆಯನ್ನು ಪಡೆದ. ಈ ಕುಂಭಕ, ಆತನ ಹೆಸರೇ ಕುಂಭಕ, ಆತ ಮಾಡಿದ್ದು ಕುಂಭಕ. ಗಾಳಿಯನ್ನು ನಿಲ್ಲಿಸಿದ ಪ್ರಾಣಾಯಾಮದಲ್ಲಿ. ಆ ಕುಂಭಕದಿಂದ ಏನಾಗುತ್ತೆ ಅಂದರೆ, 7 ಗೂಳಿಗಳನ್ನು ಗೆದ್ದ. ಯಾವ 7 ಗೂಳಿಗಳು? 7 ಧಾತುಗಳೇ ಗೂಳಿಗಳಂತೆ ಇರುತ್ತೆ, ವಶವಾಗದಿದ್ದರೆ ಕೊಂದೇ ಹಾಕಿಬಿಡುತ್ತೆ. ಎಲ್ಲ ಧಾತುಗಳು ನಮ್ಮನ್ನು ಕೊಂದು ಹಾಕಿಬಿಡುತ್ತೆ. ಆ ಧಾತುಗಳ ಬ್ಯಾಲೆನ್ಸ್ ಇಲ್ಲದಿದ್ದರೆ ವ್ಯಕ್ತಿ ಅಸ್ತವ್ಯಸ್ತ ಆಗಿಬಿಡ್ತಾನೆ, ಆರೋಗ್ಯವೆಲ್ಲ ಧ್ವಂಸ ಆಗಿಬಿಡುತ್ತೆ. ಅದಕ್ಕೆ ಈ 7 ಧಾತುಗಳನ್ನು ನಿಯಮನ ಮಾಡಬೇಕಾದ್ರೆ ಏನು ಮಾಡಬೇಕು? ಟ್ಯಾಬ್ಲೆಟ್ ತಗೋಬೇಕು. ನಮ್ಗೆ ಗೊತ್ತಿದ್ದು ಟ್ಯಾಬ್ಲೆಟ್, ಅದು ಸ್ವಲ್ಪ ಹೊತ್ತು ಕೆಲಸ ಮಾಡುತ್ತೆ, ನಂತರ ಅದು ಕೈ ಬಿಡುತ್ತೆ. ಅದಕ್ಕಂದ್ರೂ ಪ್ರಾಣಾಯಾಮದಲ್ಲಿ ಕುಂಭಕವನ್ನು ಮಾಡಬೇಕು. ಎಷ್ಟೊತ್ತು ಮಾಡಬೇಕು ರೀ? 2 ಸೆಕೆಂಡ್ ತಗೊಳ್ಳೋದು, 3 ಸೆಕೆಂಡ್ ಹಿಡಿಯೋದು, ಒಂದೇ ಸೆಕೆಂಡಲ್ಲಿ ಬಿಟ್ಬಿಡೋದು. ಅದೇ ಥರ ನಾವು ಮಾಡೋ ಪ್ರಾಣಾಯಾಮ. ಅದಕ್ಕಂದ್ರೆ ಹಾಗಲ್ಲ, ಈ ಕುಂಭಕ ಗಾಳಿಯನ್ನು ಹಿಡಿಯೋದು ಎಷ್ಟೆಷ್ಟು ಹೊತ್ತು ಹೆಚ್ಚು ಮಾಡತಾ 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 ಹೋದರೆ ಅವಾಗೇನಾಗುತ್ತೆ ಅಂದರೆ ಏಳು ಧಾತುಗಳ ಜಯ ಆಗುತ್ತೆ. ಈ ಏಳು ಧಾತುಗಳೇ ನಮ್ಮನ್ನು ಏಳು ರೀತಿಯಲ್ಲಿ ತೊಂದರೆ ಕೊಡುತ್ತೆ, ನಾನಾ ರೀತಿಯಲ್ಲಿ ತೊಂದರೆ ಕೊಡುತ್ತೆ ಏಳು ಧಾತುಗಳು. ಈ ಏಳು ಧಾತುಗಳನ್ನು ವಶ ಮಾಡಿಕೊಳ್ಳಬೇಕಾದರೆ, ನಾಡಿಗಳ ವಶ ಮಾಡಿಕೋಬೇಕಾದರೆ, ನಾವು ಕುಂಭಕದಿಂದ ಈ ಏಳನ್ನು ನಿಗ್ರಹ ಮಾಡಿ ಹೇಳ್ತಾ ಇದ್ದಾರೆ. ಸಚಾಪಿ ನೀಲಮಣಿಭಿಃ ನೀಲಾಂಕರೆ ತತ್ಪುರಿ ಅದಕ್ಕೆ ಹೇಳ್ತಾ ಇದ್ದಾರೆ. ಆ ಕುಂಭಕ ಕುಂಭಕದ ಬಲದಿಂದ ಸಪ್ತಧಾತುಗಳನ್ನು ನಿಗ್ರಹ ಮಾಡಿ ನೀಲವರ್ಣದಿಂದ ಕೂಡಿದ ಹೇಳ್ತಾ ಇದ್ದಾರೆ. ನೀಲಮಣಿ ನಿಭಿ ಮಣಿಭಿಃ ನೀಲಾಂ ತತ್ಪುರಿ, ಆ ದೇವರ ಪುರಿಯನ್ನೇ ವಶ ಮಾಡಿಕೊಂಡ ಕೃಷ್ಣ ನೀಲೆಯನ್ನ ವಶ ಮಾಡಿಕೊಂಡರೆ ಕುಂಭಕ ನೀಲವಾದ ಮಣಿಗಳಿಂದ ಕೂಡಿದ ವೈಕುಂಠಪುರವನ್ನೇ ವಶ ಮಾಡಿಕೊಂಡ ಕುಂಭಕದಿಂದ ಅಂತ ಹೇಳ್ತಾ ಇದ್ದ. ನಂತರ ಕರೇ ನೀಲಮಣಿಭಿಃ ನೀಲಾಂ ಕರೇ ತತ್ಪುರೀಂ ಧಾತೂನ್ ಸಪ್ತಮಿ ನಿಗೃಹ್ಯ ಕುಂಭಕಬಲಾಶೃಂಗ ಪ್ರಹಾರೈ ದ್ರವತ್ ಕುಂಭಾಭಂಗ ಯುಜೋಪರೇ ವಿಭವೋ ನೀಲಾಂ ಮುಖಸ್ಯ ಪ್ರಭಾಂ. ಆ ಗೂಳಿಗಳು, ಆ ಗೂಳಿಗಳ ಶೃಂಗ ಅದರ ಪ್ರಹಾರ ಹಾಕಿ ತಿವಿಯತ್ತಲ್ಲ ಅದರಿಂದ ರಕ್ತ ಸುರಿಯುವಂಥ ಕುಂಭದಂಥ ಅಂಗಗಳಂತೆ ಅವರದ್ದೆಲ್ಲ ದೊಡ್ಡ 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 ಅಂಗಗಳು ತುಂಬ, ಅಂಥ ಅಂಗಗಳಿಂದ ಕೂಡಿದ ಅನೇಕರು ಸಹ ವಿಶೇಷವಾಗಿ ಕಪ್ಪಾಯಿತಂತೆ ಅವರ ಮುಖ. ಒಟ್ಟಾರೆಯಲ್ಲಿ ಏನು, ಏಳು ಗೂಳಿಗಳನ್ನು ನಿಗ್ರಹ ಮಾಡಬೇಕು ಅಂತ ಕುಂಭಕ ಸ್ವಯಂವರ ಮಾಡಿದ. ಆ ಸ್ವಯಂವರದಲ್ಲಿ ಕೃಷ್ಣ ಏಳು ಗೂಳಿಗಳನ್ನು ನಿಗ್ರಹ ಮಾಡಿ ನೀಲೆಯನ್ನು ಪಡೆದ. ಮಿಕ್ಕವರೆಲ್ಲ ಗೂಳಿಗಳ ಪ್ರಹಾರದಿಂದ ಅವರೂ ಕುಂಭಗಳಂದ ಕುಂಭಾಂಭಾಗ ಕುಂಭಾಭಾಂಗ ಯುಜೋ ಅಪರೇಪಿ ಹೇಳ್ತಾ ಇದ್ದಾರೆ. ಆ ಮಿಕ್ಕವರಿಗೆಲ್ಲ ಕೂಡ ಎಂಥ ಆಯಿತು ಅಂದರೆ ಅವರು ಚೆನ್ನಾಗಿ ದಪ್ಪ ದಪ್ಪ ಒಳ್ಳೆ ಮೈ ಇತ್ತು, ಅವ್ರಿಗೆ ಹಾಕಿ ತಿವಿದ ಕೂಡಲೇ ರಕ್ತ ಸುರಿತಾ ಇತ್ತು, ಅವರಿಗೆ ಮುಖ ಕಪ್ಪಾಯಿತು. ಆ ಗೂಳಿಗಳನ್ನು ನಿಯಮನ ಮಾಡಲಿಕ್ಕಾಗಿಲ್ಲ. ಆದರೆ ಕುಂಭಕ ನೀಲಾದೇವಿ ತಂದೆ ಕೃಷ್ಣನಿಗೆ ಹೆಣ್ಣನ್ನು ಕೊಟ್ಟದ್ದಕ್ಕೆ ತಾನು ಕುಂಭಕವನ್ನು ಮಾಡಿ ನೀಲೆಯನ್ನು ಪಡೆದ. ನೀಲ ಅಂದರೆ ಯಾವುದು, ವೈಕುಂಠಪುರಿಯನ್ನು ಪಡೆದ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಅಂದರೆ ಕೃಷ್ಣನಿಗೆ ಕನ್ಯಾದಾನ ಮಾಡಿದರೆ ವೈಕುಂಠ ಪ್ರಾಪ್ತಿ. ಹಾ ಹೇಳ್ತಾರೆ, ನೀಲಾಯಾಹ ಕುಂಭಕ ಗೋಪಜನ್ಯತ್ವಾತ್. ನೀಲಾದೇವಿ ಕುಂಭಕನಿಂದ ಬಂದಿದ್ದು. ವೈಕುಂಠ ಪ್ರಾಪ್ತೇಹೇ ಅಂತಃಕರಣ ಶುದ್ಧಿ ದ್ವಾರ ಕುಂಭಕ ಪ್ರಾಣಾಯಾಮ ಜನ್ಯತ್ವಾತ್. ವೈಕುಂಠ ಪ್ರಾಣ ವೈಕುಂಠ ಪ್ರಾಪ್ತಿ ಹೇಗಾಗುತ್ತೆ, ಕುಂಭಕ ಪ್ರಾಣಾಯಾಮ ಮಾಡಿದರೆ ಅಂತಃಕರಣ ಶುದ್ಧಿಯಾಗಿ ಆ ಅಂತಃಕರಣ ದೇವರಲ್ಲಿಟ್ಟಾಗ ವೈಕುಂಠ ಪ್ರಾಪ್ತಿ ಆಗುತ್ತೆ. ಆ ಇನ್ನು ಹೇಳ್ತಾ ಇದ್ದಾರೆ, ಮುಖನೈಲ್ಯಸ್ಯ ಮಿಕ್ಕವರ ಮುಖ ಕಪ್ಪಾಯಿತು. ಕುಂಭ ಸದೃಶ ಶರೀರ ಕ್ಷತ ಜನ್ಯತ್ವಾತ್. ವಿಶೇಷವಾಗಿ ಅವರ ಶರೀರಗಳೆಲ್ಲ ಕುಂಭಗಳಂತೆ ಇತ್ತು, ಅದಕ್ಕೆ ಪೆಟ್ಟಾದಾಗ ರಕ್ತವೆಲ್ಲ ಸುರಿತಾ ಇತ್ತು, ಅದಕ್ಕೆ ತಡ್ಕೊಳ್ಳಾರದೆ ಮುಖ ಕಪ್ಪಾಯಿತು. ಅದರಿಂದ ಪ್ರಾಪ್ತ ನೀಲಾಯಾಹ ಅಪಿ ಏವಂ ಕುಂಭಕ ಸಂಭವತ್ವಾದಿತ್ಯಪಿ ದ್ರಷ್ಟವ್ಯಂ ಅಂತ ವ್ಯಾಖ್ಯಾನಕಾರ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ ಅಂತ. ವಾದರಾಜರು ಎಷ್ಟು ಚೆನ್ನಾಗಿ ಹೇಳುತ್ತಾರಂದ್ರೆ, ಒಂದು ಕಡೆ ನೀಲಾದೇವಿಯ ಸ್ವಯಂವರವನ್ನು ಹೇಳಿದಂತೆ ಇರಬೇಕು, ಇನ್ನೊಂದು ಕಡೆ ಪ್ರಾಣಾಯಾಮದ ರಹಸ್ಯವನ್ನು ತಿಳಿಸಬೇಕು ಸಾಧಕರಿಗೆ, ಇನ್ನೊಂದು ಕಡೆ ಭಗವಂತನಿಗೆ ಕನ್ಯೆಯನ್ನು ಕೊಡಲಿಕ್ಕೆ ಹೋದಾಗ ತಾವ ಕನ್ಯೆಯನ್ನು ಪಡೆಯಬೇಕು ಅಂತ ನೋಡಿದವರ ಸ್ಥಿತಿಯನ್ನು ಹೇಳಿದರು. ಇಲ್ಲಿ ಹೇಳಿದರು, ನೀಲಾದೇವಿಯನ್ನ ಕೃಷ್ಣನಿಗೆ ಕೊಟ್ಟರೆ ವೈಕುಂಠ ಪ್ರಾಪ್ತಿ, ಇಂದ್ರ ನೀಲಮಣಿಯಂತೆ ಹೊಳೆಯುವ ನಮ್ಮ ಬುದ್ಧಿ ಅಂದರೆ ವಿಶೇಷವಾದ ಶರಣಾಗತಿ, ಅದು ದೇವರ ಪಾದಕ್ಕೆ ಸಮರ್ಪಣೆ ಮಾಡಿದರೆ, ದೇವರಿಗೆ ಅರ್ಪಣೆ ಮಾಡಿದರೆ ನಮಗೂ ಇಂದ್ರ ನೀಲಮಣಿಗಳಿಂದ ಕೂಡಿರ್ತಕ್ಕಂಥ ವೈಕುಂಠ ಪ್ರಾಪ್ತಿ ಆಗುತ್ತೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಕೃಷ್ಣ ನೀಲಾದೇವಿಯನ್ನ ಮದುವೆ ಆದಾಗ ಲೋಕ ದೃಷ್ಟಿಯಲ್ಲಿ ಇನ್ನ ಅವನಿಗೆ ಉಪನಯನೇ ಆಗಿಲ್ಲ. ಯಾಕೆ ಹೀಗೆ? ಹಾಗೆ ಮದುವೆ ಆದನಂತೆ, ಉಪನಯನ ಆಗದೆ ಮದುವೆ ಆಗ್ಬಾರದಲ್ವಾ ಅಂದ್ರೆ, ಆಕೆ ವಿಶೇಷವಾಗಿ ವರವನ್ನ ಪಡೆದಿದ್ಲಂತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಸಂಸ್ಕಾರತ ಪ್ರಥಮಮೇವ ಸುಸಂಗಮೋ ನೋ ಭೂಯಾತ್ ತವೇಕಿ ಪರಮಾಪ್ಸರದ ಪುರಾಯ. ನೀಲಾಂ ಅಗ್ರೇ ದ್ವಿಜತ್ವತಃ ಉಪಾವಹ ದೇಶ ನೀಲಾಂ ಗೋಪಾಂಗನಾಪಿ ಪುರಾ ವರಮಾಪಿರೇಯತ್. ತಾತ್ಪರ್ಯ ನಿರ್ಣಯದಲ್ಲಿ ಆ ವಿಷಯ ಬರ್ತಾ ಇದೆ. ಇವರೆಲ್ಲ ತಪಸ್ಸು ಮಾಡಿದರು, ಏನು ಅಂತ, ಇವನಿಗೆ ದ್ವಿಜತ್ವ ಸಂಸ್ಕಾರಕ್ಕಿಂತ ಮೊದಲೇ ಇವನನ್ನು ನಾವು ಪಡೆಯಬೇಕು ಅಂತ ವರವನ್ನು ಪಡ್ಕೊಂಡಿದ್ರು. ಅದೇನು, ಉಪನಯನ ಆಗಲಿಕ್ಕಿಂತ ಮೊದಲು ಅವನನ್ನು ಪಡೆದರೆ ಏನು, ಉಪನಯನ ಆದ ಮೇಲೆ ಪಡೆದರೆ ಏನು ಅಂದರೆ ಅವರಿಗೆ ಗೊತ್ತಿರಬೇಕದು. ಆ ರಹಸ್ಯಗಳೆಲ್ಲ ಅದ್ಭುತವಾದ ಕಾಮರಹಿತನಾದ ಭಗವಂತನ ಸ್ಪರ್ಶ, ಕಾಮರಹಿತನಾದ ಭಗವಂತನ ಸ್ಪರ್ಶ ನಮಗಾಗಬೇಕು ಅಂತ ಆ ರೀತಿ ಅವರು ಪ್ರಾರ್ಥನೆ ಮಾಡಿದ್ದಾರೆ. ನಂತರ ಅಥ ಪರೋ ರಾಸಭವೇಶಧಾರಿ ವನಂ ಸಮಾಕ್ರಮ್ಯ ಮುಕುಂದ ಯೋಗ್ಯಂ ಜಗಾನ ಜಂತೂನ್ ಬತ ತಾದೃತೋ ತಾದೃಶೋಷೌ ಖರ ಪ್ರಕೃತ್ಯೇತಿ ಮಮ ಪ್ರತರ್ಕ. ಒಬ್ಬ ಧೇನುಕಾಸುರ ಅಂತ ಕತ್ತೆ ರೂಪದ ರಾಕ್ಷಸ, ಅವನು ವಿಶೇಷವಾಗಿ ಭಗವಂತನಿಗೆ ಯೋಗ್ಯವಾದ ತಾಳವನ ಅದನ್ನ ಆಕ್ರಮಿಸಿ ಅಲ್ಲಿರ್ತಕ್ಕಂಥ ಜೀವಿಗಳನ್ನು ಹಿಂಸೆ ಕೊಳ್ಳಿಕ್ಕೆ ಶುರು ಮಾಡಿದ್ದ. ಅವನು ಶಬ್ದ ಮಾಡಿದರೆ ದೇವತೆಗಳಿಗೆ ಹೆದರಿಕೆ ಆಗ್ತಿತ್ತಂತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪುಣ್ಯಕ್ಷೇತ್ರವನ್ನ ಯಾರು ಮಲನಗೊಳಿಸ್ತಾರೋ ಅವನು ಕತ್ತೆ. ಪುಣ್ಯಕ್ಷೇತ್ರಗಳು ಶುದ್ಧವಾಗಿರಬೇಕು. ಪುಣ್ಯಕ್ಷೇತ್ರಗಳಿಗೆ ಹೋದಾಗ ನಮ್ಮ ಶಾರೀರಿಕ ಮಲಗಳಿಂದ, ನಾನಾ ತಿಂದು ಹಾಕುವ ಮಲಗಳಿಂದ ಆ ಕ್ಷೇತ್ರವನ್ನು ಅಪವಿತ್ರಗೊಳಿಸಿದರೆ ಅವರು ಕತ್ತೆಯಾಗಿ ಹುಟ್ಟುತ್ತಾರೆ, ಸಂಶಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಅವನು ಪ್ರಕೃತಿಯಿಂದಲೇ ಖರ ಕತ್ತೆ ಅವನು, ಆದ್ದರಿಂದಲೇ ಅವನು ಕತ್ತೆಯಾಗಿ ಬಂದಿದ್ದ. ಅವನು ಸ್ವಭಾವನೇ ಕತ್ತೆ ಅಂತಹದ್ದು ಅಂತ ಹೇಳ್ತಾರೆ. ಯಾಕೆ ಅಂದರೆ, ಸಜ್ಜೀವಿಗಳನ್ನು ವಿಶೇಷವಾಗಿ ತೊಂದರೆ ಕೊಡತಾ ಭಗವಂತನಿಗೆ ಯೋಗ್ಯವಾದ ವನವನ್ನು ಹಾಳು ಮಾಡೋದು ಎಂಬುದು ಕತ್ತೆಯ ಸ್ವಭಾವ. ಇಲ್ಲಿ ಹೇಳ್ತಾ ಇದ್ದಾರೆ, ಕ್ಷುಧಾತಿ ಲೋಲಾ ಕಿಲ ಗೋಪಬಾಲಾ ಸಹ ಚ್ಯುತೇನಾಭಿಯಯುರ್ವನಂ ತತ್. तथा हि दुष्टस्य विनाशतोऽन्यत् तथा मनस्तृप्तिकरं किमस्ति। ಎಲ್ಲ ಗೋಪಬಾಲಕರು ಕ್ಷುಧಾತಿ ಲೋಲಾಹ ಹಸಿವೆಯಿಂದ ತುಂಬಾ ಅಪ ಕೃಷ್ಣ ಹಸಿವೆಯೋ ಹಸಿವೆಯೋ ಅಂತ ಕೇಳ್ತಾ ಇದ್ರು. ಅಂಥ ಕಾಲಕ್ಕೆ ಕೃಷ್ಣ ಅಂದ, ಹೋಗೋಣ ಅಲ್ಲಿಗೆ. ಸಹ ಅಚ್ಯುತೇನ ಅಭಿಯಯುಹು ವನಂ ತತ್ ತದ್ವನಂ ಅಭಿಯಯುಹು, ಅವನಕ್ಕೆಲ್ಲರೂ ಹೋದರು. ಹೋದಾಗ ಅಲ್ಲಿ ಹೇಳ್ತಾರೆ, ದುಷ್ಟರ ನಾಶ ಮಾಡುವುದಕ್ಕಿಂತ ಮನಸ್ಸಿಗೆ ತೃಪ್ತಿ ಕೊಡುವ ಕೆಲಸ ಸಜ್ಜನರಿಗೆ ಇನ್ಯಾವುದಿದೆ? ಸಜ್ಜನರಾದವರಿಗೆ ದುಷ್ಟರ ಸಂಹಾರ ಮಾಡುವುದೇ ಕಾರ್ಯ. ಹೌದಾ? ಅದಕ್ಕೆ ಹೇಳಿದ್ರು, ಮೇಲ್ನೋಟಕ್ಕವರಿಗೆಲ್ಲ ಹಸಿವೆ ಇತ್ತು, ಆ ಹಸಿವೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಕ್ಕೆ ಅದು ದುಷ್ಟರ ಸಂಹಾರಕ್ಕೆ ಕಾರಣ ಆಯಿತು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಂದರೆ ಸಜ್ಜನರ ಹಸಿವೆಯನ್ನು ನೀಗುವುದು ಒಂದು ಕಡೆ ಭಗವಂತನ ಕಾರ್ಯವಾದರೆ, ಇನ್ನೊಂದು ಕಡೆ ದುಷ್ಟರ ಸಂಹಾರ ಮಾಡುವುದು ಭಗವಂತನ ಕಾರ್ಯ. ಭಗವದ್ ಭಕ್ತರ ಕಾರ್ಯವೂ ಹಾಗೆ. ಸಜ್ಜನರಾದವರು ಜ್ಞಾನದ ಪಿಪಾಸುಗಳಾಗಿ ಸರಿಯಾದ ಜ್ಞಾನ ತಲುಪಿದರೆ ಕುಣಿದು ಕುಪ್ಪಳಿಸಿ ಬಿಡ್ತಾರೆ, ಸಂತೋಷ ಪಡ್ತಾರೆ. ಇಷ್ಟು ಕಾಲ ಇದು ಯಾಕೆ ಸಿಕ್ಕಿಲ್ಲ ಅಂತ ದುಃಖವೂ ಪಡ್ತಾರೆ. ಅಂತಹ ಸಂತೋಷ ಪಡುವಂತಹ ಸಜ್ಜನರಿಗೆ ಜ್ಞಾನ ಕೊಡುವುದು ಒಂದು ಕಾರ್ಯ ಆದರೆ, ಅವರಲ್ಲಿರುವ ಅಜ್ಞಾನವನ್ನು ಹುಡುಕಿ ಹುಡುಕಿ ತೆಗೆದು ಬಿಡೋದು, ಆ ಅಜ್ಞಾನ ರೂಪಿ ದೈತ್ಯರ ಸಂಹಾರ ಮಾಡೋದು ಇನ್ನೊಂದು ಕಾರ್ಯ ಭಗವಂತನದ್ದು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಅಥ ಆಸಸಾದ ಅಸುರವರ್ಯ ಅಸುರವರ್ಗವರ್ಯೋ ಬಲಶ್ಚತಂ ಪ್ರತ್ಯಗಮದ್ ಬಲಾಢ್ಯ ನಿಜಧ್ವಜಕ್ಷ್ಮಾಜ ಸಮಾಜ ರಾಜಧ್ವನಂ ತದಾಕ್ರಾಂತಮಿವೇಶ್ಯಮಾಣ. ಅಥ ಆಸಸಾದ ಅಸುರ ವರ್ಗ ವರ್ಯ, ಅಸುರ ವರ್ಗದಲ್ಲಿ ಶ್ರೇಷ್ಠನಾದವನು ಯಾರು? ಹಿರಿಯ ಧೇನುಕಾಸುರ ಓಡಿ ಬಂದ. ಬಲಶ್ಚ ಯಾರು? ಬಲರಾಮ ದೇವರಾದರು. ತಂ ಬಲಾಢ್ಯ ಪ್ರತ್ಯಗಮತ್, ವಿಶೇಷವಾಗಿ ಬಲರಾಮ ದೇವರು ಎದುರಿಸಿದರಂತೆ ಅವನನ್ನು. ಹಾ, ಹೇಳ್ತಾ ಇದ್ದಾರೆ, ಧ್ವಜ ಅಂದರೆ ಹೇಳ್ತಾ ಇದ್ದಾರೆ ಆ ವೃಕ್ಷಗಳು ಎಂಥ ಹೆಸರು? ತಾಲ ವೃಕ್ಷಗಳು. ಇಲ್ಲಿ ಹೇಳ್ತಾ ಇದ್ದಾರೆ ಬಲರಾಮ ದೇವರ ಧ್ವಜ ತಾಲಧ್ವಜ, ತಾಳ ವೃಕ್ಷವಿತ್ತು ಆ ಧ್ವಜದಲ್ಲಿ. ತನ್ನ ತಾಳಧ್ವಜನಾಗಿದ್ದ ತಾಳವನ ಬಲರಾಮ ದೇವರಿಗೆ ಪ್ರೀತಿಕರ, ಅದಕ್ಕೆ ಹೇಳ್ತಾ ಇದ್ದಾರೆ ನಿಜ ಧ್ವಜ ಕ್ಷಮಾಜ ಸಮಾಜ ರಾಜಧ್ವನಂ. ತನ್ನ ವಿಶೇಷವಾಗಿರತಕ್ಕಂಥ ಈ ಧ್ವಜದ ಹೆಸರಿನಿಂದ ಇರತಕ್ಕ ವೃಕ್ಷಗಳ ಗುಂಪು ಹೇಳ್ತಾ ಇದ್ದಾರೆ ನಿಜ ಧ್ವಜ ಕ್ಷ್ಮಾಜ ಸಮಾಜ ರಾಜಧ್ವನಂ. ವನ ಹೊಳೆಯುತ್ತಾ ಇದೆ. ಯಾವುದರಿಂದ? ಸಮಾಜದಿಂದ, ಒಂದು ಗುಂಪಿನಿಂದ ಹೊಳೆಯುತ್ತಾ ಇದೆ. ಯಾವ ಗುಂಪಿನಿಂದ? ಕ್ಷ್ಮಾಜ, ಕ್ಷ್ಮ ಅಂದರೆ ಭೂಮಿ, ಭೂಮಿಯಿಂದ ಹುಟ್ಟಿದ ಗಿಡಗಳ ಗುಂಪಿನಿಂದ ಹೊಳೆಯುತ್ತಾ ಇತ್ತು. ಆ ಗಿಡಗಳು ಯಾವುದು ಅಂದರೆ ನಿಜ ಧ್ವಜ, ಬಲರಾಮದೇವರ ಧ್ವಜ ತಾಲ. ಆ ತಾಲ ಎಂಬ ಹೆಸರಿರತಕ್ಕಂಥ, ತನ್ನ ವಿಶೇಷವಾಗಿರತಕ್ಕಂಥ ಧ್ವಜದ ಹೆಸರಿರತಕ್ಕಂಥ ವೃಕ್ಷಗಳ ಗುಂಪು, ಆ ಗುಂಪಿನಿಂದ ವಿಶೇಷವಾಗಿ ಕೂಡಿದ ವನ. ತದಾಕ್ರಾಂತಂ ಇವ ಈರ್ಷ್ಯಮಾಣ, ಅವನು ಆಕ್ರಮಿಸಿದ್ದಾನೆ ನನಗಿಷ್ಟವಾದ ವನವನ್ನ ಅಂಥೇಳಿ ಅವನ ಮೇಲೆ ಮತ್ಸರಿಸಿದವನಂತೆ ಹೋಗಿ ಅವನನ್ನ ಧಾವಿಸಿ ಹೊಡೆದ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಶೂರರು ಅಂದರೆ ಕ್ಷತ್ರಿಯರಿಗೆ ತಮ್ಮ ಮೇಲೆ ದಾಳಿ ಮಾಡಿದರೆ ಎಷ್ಟು ಸಿಟ್ಟು ಬರುತ್ತೋ, ತಮ್ಮ ಧ್ವಜದ ಮೇಲೆ ದಾಳಿ ಮಾಡಿದರು ಅಷ್ಟು ಸಿಟ್ಟು ಬರುತ್ತೆ. ಬಲರಾಮದೇವರಿಗೂ ಸಿಟ್ಟು ಬಂದಂತೆ. ಯಾಕೆ? ತಮ್ಮ ಧ್ವಜ ಯಾವುದು? ತಾಲ. ತಾಲದ ಹೆಸರೇ ಇರತಕ್ಕ ತಾಲವೇ ಬಂದ ಧ್ವಜ. ಧ್ವಜ ತಾಲ ಯಾವುದು? ತಾಲ ವೃಕ್ಷವೇ ಧ್ವಜವಾಗಿದೆ. ಆ ತಾಲ ವೃಕ್ಷದ ಮೇಲೆ ಅವನು ದಾಳಿ ಮಾಡಿ ಆಕ್ರಮಣ ಮಾಡಿಕೊಂಡದ್ದು ನೋಡಿ ಸಿಟ್ಟು ಬಂದು ಅವನನ್ನು ಹೊಡೆಯಲಿಕ್ಕೆ ಎದುರಿಸಿದರು. ಅವನು ಕತ್ತೆ ರೂಪದಲ್ಲಿ ಬಂದ. ಕತ್ತೆಗೆ ಹಿಂಭಾಗದ ಎರಡು ಕಾಲೇ ಹೊಡೆಯಲಿಕ್ಕೆ ಪ್ರಯೋಗಕ್ಕೆ ಇರೋದು. ಸಧೇನು ಕಸ್ತಂ ನಿಜಪಾರ್ಷ್ಣಿಪದ್ಭ್ಯಾಂ ಪ್ರತಾಡಯನ್ ಗಾಢಂ ಅಸಹ್ಯ ಸತ್ವ ಪ್ರಗೃಹ್ಯ ತಾವತ್ ಕ್ಷಿಪತೋ ಬಲಸ್ಯ ಖಲಸ್ಸಹಾಯೋ ಭವದಸ್ತಮಾಯ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಸಧೇನುಕಃ ಆ ಧೇನುಕಾಸುರ ತಂ ನಿಜ ಪಾರ್ಷ್ಣಿಪದ್ಭ್ಯಾಂ ತನ್ನ ಹಿಂಗಾಲುಗಳಿಂದ ಪ್ರತಾಡಯನ್ ಗಟ್ಟಿಯಾಗಿ ಜೋರಾಗಿ ಒದ್ದ. ಗಾಢಂ ಅಸಹ್ಯ ಸತ್ವ ಬಹಳ ಸಾಮರ್ಥ್ಯ ಒಂದು, ಅದಕ್ಕೆ ಅವನು ಒದ್ದ ಹಿಂದಿನ ಹಿಂಗಾಲಿನಿಂದ. ಪ್ರಗೃಹ್ಯತೌ ಉತ್ಕ್ಷಿಪತೋ ಬಲಸ್ಯ ಆ ಎರಡನ್ನೇ ಹಿಡ್ಕೊಂಡಂತ, ಯಾವುದಂದ ಹೊಡಿಲಿಕ್ಕೆ ಬಂದನೋ ಆ ಎರಡು ಕಾಲನ್ನು ಹಿಡ್ಕೊಂಡು ಅವನನ್ನೇ ಮೇಲಕ್ಕೆ ಎಬ್ಬಿಸಿ ಬಿಡತಾ ಇದ್ದಾರೆ. ಯಾರು? ಬಲರಾಮದೇವರು. ಅವ್ರು ಹೇಳ್ತಾ ಇದ್ದಾರೆ ಆ ಬಲರಾಮ ದೇವರಿಗೆ ಖಲಸ್ಸಹ ಅಯೋಭವತ್ ಅಸ್ತಮಾಯ. ಅದಕ್ಕೆ ಹೇಳ್ತಾ ಇದ್ದಾರೆ ಅವನನ್ನ ಕಾಲು ಹಿಡಿದು ಎಸಿಬೇಕಾದ್ರೆ, ಕತ್ತೆಯನ್ನ ಎಸಿಬೇಕಾದರೆ ಮುಂಗಾಲು ಹಿಡಿದ್ರೆ ಕಷ್ಟ, ಮುಂಗಾಲು ಹಿಡಿದ್ರೆ ತಿರುಗಿಸೋದು ಕಷ್ಟ, ಹಿಂಗಾಲು ಹಿಡಿದ್ರೆ ತಿರುಗಿಸಿ ಹೊಡಿಬೋದು. ಅದಕ್ಕೆ ಬಲರಾಮ ದೇವರು ಅವನು ಹೊಡೆಯಬೇಕಾದ್ರೆ ಅವನೇ ತನ್ನ ಹಿಂಗಾಲು ಕೊಟ್ಟ, ಹೊಡಿ ಅಂತ ಅಂದರೆ ನಾನು ಹಿಡ್ಕೊಂಡು ಬಡಿ ಅಂತ ತನ್ನ ಹಿಂಗಾಲು ಕೊಟ್ಟದ್ದು. ಖಲಸ್ಸಹಾಯೋ ಹವತ ಅಸ್ತಮಾಯ ತನ್ನ ಅಂದರೆ ಬಲರಾಮ ದೇವರವನ್ನು ಹಿಡಿದ ಕೂಡಲೇ ಅವನ ಮಾಯವೆಲ್ಲ ಹೋಯಿತು, ಮಾಯೆಯೆಲ್ಲ ಧ್ವಂಸ ಆಯಿತು. ಅವನನ್ನು ಹಿಡಿದುಕೊಂಡು ಬಡಿದು ಹಾಕ್ತಾ ಇದ್ದಾರೆ ಎಂಬುದನ್ನು ತಿಳಿಸಿಕೊಟ್ಟಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ಅದಕ್ಕೆ ಹೇಳ್ತಾ ಇದ್ದಾರೆ ದುಷ್ಟರು ಏನು ಮಾಡ್ಲಿಕ್ಕೆ ಹೋಗ್ತಾರೆ ಅದೇ ಅವರಿಗೆ ಪೆಟ್ಟಾಗುತ್ತೆ. ನಾವು ಸಜ್ಜನರಿಗೆ ಏನು ಮಾಡ್ಲಿಕ್ಕೆ ಹೋಗ್ತೀವಿ ಅದೇ ನಮಗೆ ಬರುತ್ತೆ. ಇದೇ ಧ್ರುವರಾಜರಿಗೆ ಸುನೀತಿ ಹೇಳಿತ್ತು. ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡ್ಲಿಕ್ಕೆ ಹೋದರೆ ಅದು ನಮಗೆ ರಿವರ್ಸ್ ಆಗಿ ಬರುತ್ತಪ್ಪ. ಇನ್ನೊಬ್ಬರಿಗೆ ಅಮಂಗಳವನ್ನು ಚಿಂತನೆ ಮಾಡಬೇಡ ಅಂತ ಮಗನಿಗೆ ಉಪದೇಶ ಕೊಡುತ್ತಾಳೆ ಸುನೀತಿ. ಎಂಬಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.